ಸೃಷ್ಟಿಯನ್ನು ಮಾಡುವಂತೆ ತೊಡಗಿದ್ದಾರೆ. ತನ್ನ ಉಪದಲ್ಲಿರುವಂತಹ ತ್ರಿವಿಧ ಜೀವರಾಶಿಗಳನ್ನು ದೇವತೆಗಳು, ದೇವ, ಮಾನವ, ದಾನ, ತ್ರಿವಿಧ ಜೀವರಾಶಿ ಅವರೆಲ್ಲವನ್ನು ಸೃಷ್ಟಿಗೆ ತರಲಿಕ್ಕೆ ಸಂಕಲ್ಪ ಮಾಡಿದ. ಅದಕ್ಕಾಗಿ ತಾನು ತನ್ನ ರೂಪಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಮೊದಲು ಬಂದದ್ದು ವಾಸುದೇವ, ನಂತರ ಸಂದರ್ಶನ, ಪ್ರತಿಯೊಂದು ಈ ನಾಲ್ಕು ರೂಪಗಳು ಬಂದವು. ಇದನ್ನೇ ಆತ್ಮ ಸೃಷ್ಟಿ ಅಂತ. ಸೃಷ್ಟಿಯಲ್ಲಿ ತೊಡಗಲಿಕ್ಕೆ, ಸೃಷ್ಟಿ ಮಾಡಲಿಕ್ಕೆ ಅನೇಕ ತನ್ನ ರೂಪಗಳು ಭಗವಂತ ಸ್ವೀಕಾರ ಮಾಡಿದ. ಸೃಷ್ಟಿಯೇ ಪಾಲನಾಯ ಸಂಹಾರಾಯ, ಸೃಷ್ಟಿಗಾಗಿ ಪಾಲನೆ ಮಾಡಲಿಕ್ಕೆ, ಸಂಹಾರ ಮಾಡಲಿಕ್ಕೆ, ಜ್ಞಾನೋಪದೇಶ ಮಾಡಲಿಕ್ಕೆ, ದೈತ್ಯ ಭಯ ಪರಿಹಾರ ಮಾಡಲಿಕ್ಕೆ, ತಾನು ಇಟ್ಟ ಧರ್ಮಗಳನ್ನು, ಧರ್ಮದ ಶ್ರೇತವನ್ನು ಪರಿಪಾಲನೆ ಮಾಡಲಿಕ್ಕಾಗಿ ಭಗವಂತ ಅನೇಕ ರೂಪಗಳನ್ನು ಮೊದಲೇ ಸ್ವೀಕಾರ ಮಾಡಿದ. ಯಾವ ಯಾವ ಮತ್ಸ್ಯಾದಿ ರಸರೂಪ, ಮತ್ಸ್ಯ ಮೊದಲಾದ ಹತ್ತು ರೂಪಗಳು, ಕೇಶವಾಗಿ ಚತುರ್ವಿಂಶತಿ ರೂಪ, ಕೇಶವಾಗಿ 24 ರೂಪಗಳನ್ನು ಸ್ವೀಕಾರ ಮಾಡಿದ. ನಾರಾಯಣಾದಿ ಶತರೂಪಾಣಿ, ನಾರಾಯಣಾದಿ 100 ರೂಪಗಳನ್ನು ಸ್ವೀಕಾರ ಮಾಡಿದ. ವಿಶ್ವಾದಿ ಸಹಸ್ರರೂಪಾಣಿ, ವಿಶ್ವ ಮೊದಲಾದ ಸಹಸ್ರರೂಪಗಳು, ನಂತರ ಪರಾದಿ ಬಹುರೂಪಗಳು, ಅಜಾದಿ ಅನಂತ ರೂಪಗಳು, ಅನಂತ ಅನಂತ ರೂಪಗಳನ್ನು ವಿಭಾಗ ಮಾಡಿ ತಾನು ಸ್ವೀಕಾರ ಮಾಡಿದ. ದೇವರಿಗೆ ಈ ತನ್ನ ರೂಪಗಳ ಸೃಷ್ಟಿ ಗ್ರಂಥ ಅಂದರೆ ದೀಪದಿಂದ ದೀಪಗಳು ಹೊರಮಟ್ಟು. ಒಂದು ದೀಪ ಇದೆ, ಅದರಿಂದ 10 ದೀಪಗಳು ಹಚ್ಚಿದರೆ ಅದಕ್ಕೇನಾದರೂ ನಷ್ಟ ಉಂಟೋ? ಇಲ್ಲ. ಅದೇ ಥರ ಹೇಳ್ತಾರೆ, ದೇಹ ಇಂದ್ರಿಯ ಅಂತಃಕರಣಾದೇ ಈಶಗತಿ ವಿಕಾರಾಭಾವೇನ ಕೇವಲ ಈಗೈವ ಜಗದುಪಕಾರ, ಜಗತ್ತಿಗೆ ಉಪಕಾರ ಮಾಡಲಿಕ್ಕೆ ಈಗಿಂದ ದೀಪಾಟು ದೀಪಾಂತರದದು, ದೀಪದಿಂದ ದೀಪಗಳು ಹೊರಟಂತೆ ಭಗವಂತನ ಸೃಷ್ಟಿ ಬರೋದರಿಂದ, ವಿಕಾರವಿಲ್ಲದ್ದರಿಂದ ಈ ದೇವರ ರೂಪಗಳ ಪ್ರಾದುರ್ಬೋಧಿಗೆ ಏನಂತಾರೆ, ಶುದ್ಧ ಸೃಷ್ಟಿ ಅಂತ ಕರೀತಾರೆ. ದೇವರನ್ನು ಅನುಸರಿಸಿ ರಮಾದೇವಿಯು ಕೂಡ ಅನಂತ ರೂಪಗಳನ್ನು ತೊಗೊಳ್ತಾ ಬರುತ್ತಾರೆ. ಇದನ್ನೇ ಲಕ್ಷ್ಮೀ ಸೃಷ್ಟಿ ಅಂತ
ಕರೀತಾರೆ.
ಎಲ್ಲ ಬರುತ್ತೆ, ಅನಂತ ರೂಪಗಳು ಅಂತ ಹೇಳಿದ್ರು ಅವೆಲ್ಲ ಅವರಲ್ಲೇ ಸೇರುತ್ತೆ. ಇಲ್ಲಿ ಏನು ಭಗವದ್ ರೂಪಗಳು, ಅವತಾರ ರೂಪಗಳು ಎಲ್ಲ ನೋಡ್ತಾ ಇದ್ವಿ, ಅವ್ರು ಮೊದಲೇ ತಗೊಂಡ್ರು, ನಂತರ ಕಾರ್ಯಕ್ಕೆ ಬಂದರು. ಎಲ್ಲ ಹೌದು, ನಾರಾಯಣ ಶತರೂಪಗಳಲ್ಲಿ ಶಿಂಶುಪಾಲ ಬರ್ತಾರಲ್ವ. ನಂತರ ಲಕ್ಷ್ಮೀ ಸೃಷ್ಟಿ, ದೇವರ ಸೃಷ್ಟಿ ವ್ಯತ್ಯಾಸ ಉಂಟೋ ಇಲ್ಲವೋ ಅಂದ್ರೆ, ಪರಾಧೀನ ವಿಶೇಷ ಲಕ್ಷ್ಮೀ ದೇವಿಯ ಸೃಷ್ಟಿ, ದೇವರ ಅಧೀನವಾಗಿರತಕ್ಕಂತಹ ವಿಶೇಷವನ್ನು ಪಡೆಯುತ್ತದೆ. ಇನ್ನ ನಾರಾಯಣ ಏನು ಮಾಡುತ್ತಾನೆ, ರಮಾ ರೂಪಗಳಿಂದ ಮತ್ತು ಬ್ರಹ್ಮೋಕ್ತ ಬ್ರಹ್ಮಾದಿಗಳಿಂದ ನಾನಾ ರೂಪಗಳಿಂದ ಕ್ರೀಡೆಯನ್ನ ಮೋಕ್ಷದಲ್ಲಿ ವೈಕುಂಠದಲ್ಲಿ ಆಡತಾ ಇಲ್ಲಿ ಜೀವರನ್ನ ಸೃಷ್ಟಿ ಮಾಡಲಿಕ್ಕಾಗಿ ಪ್ರಕೃತಿ ಬೋಧಯಾಮಾಸ, ಪ್ರಕೃತಿಯನ್ನು ಚೆನ್ನಾಗಿ ಉದ್ಘೋಷಣೆ ಮಾಡಿದ. ಅದಕ್ಕೆ ಹೇಳ್ತಾ ಇದ್ದಾರೆ, ಪ್ರಕೃತಿ 3 ರೀತಿಯಾದ ಪ್ರಕೃತಿ. ಇವತ್ತು ಒಂದು ಪ್ರಶ್ನೆ ಬಂತು, ಅದಕ್ಕೆ ಉತ್ತರ ಕೊಟ್ಟು ಬಿಡುತ್ತೇನೆ, ಮತ್ತು ವಿಷಯದಲ್ಲಿ ಹೋಗಿಬಿಟ್ರೆ ಅದು ಮಾತಾಡೋದು. ಅವ್ರು ಕೇಳಿದ್ರು, ಯಾವ ನನಗೆ ಹೇಳ್ತಾ ಇದ್ದಾರೆ ಜೀವನಿಗೂ ಕರ್ತೃತ್ವ ಇದೆ ಅಂತ ಹೇಳ್ತಾ ಇದ್ದಾರೆ, ಇಷ್ಟು ಸರಿಯಾಗಿ ತಿಳ್ಕೊಳ್ಳಿ, ಜೀವನಿಗೆ ಕರ್ತೃತ್ವ ಇದ್ದೇ ಇದೆ. ಒಂದು ನಿಮಿಷ, ಜೀವನದಲ್ಲಿ ಕರ್ತೃತ್ವ ಇದ್ದೇ ಇಲ್ಲ ಅಂತ ಯಾರು ಅನ್ನಲ್ಲ. ಜೀವನಿಗೆ ಕರ್ತೃತ್ವವೇ ಇಲ್ಲ ಅಂತ ಹೇಳಿದರೆ ತಮಸ್ಸಿಗೆ ಯೋಗ್ಯ ಅಂತ ವಾಯುದೇವರೇ ಹೇಳ್ತಾರೆ. ಜೀವನಿಗೆ ಪ್ರಯತ್ನ ಅನ್ನೋದಿದ್ದೇ ಇದೆ, ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ಆದರೆ ಈ ಕರ್ತೃತ್ವ ಈ ಪ್ರಯತ್ನ ದೇವರ ಅಧೀನ ಅಂತ ತಿಳಿಯಲೇಬೇಕು. ಎರಡು ಮಾತಿಲ್ಲ, ತಕ್ಕಲಿನದಲ್ಲಿ ಸ್ಪಷ್ಟ ಹೇಳ್ತಾರೆ. ಜೀವನಿಂದ ಒಂದು ಕೆಲಸ ಆಗಬೇಕಾದರೆ ಅನಾದಿ ಕರ್ಮ, ಜೀವನ ಸ್ವಭಾವ, ಜೀವನ ಪುರುಷ ಪ್ರಯತ್ನ ಮೂರರಿಂದಲೇನೆ ಆಗುತ್ತೆ ಅಂತ ಹೇಳಿ, ಈ ಮೂರೂ ಕೂಡ ತದೇತ ತ್ರಯಂ ವಿಷ್ಣೋಃ ವಶಕಂ ಸರ್ವದೈವ ಶ್ರೀಹರಿಯ ವಶವೇ ಆಗಿದೆ. ಶ್ರೀ ಜೀವನ ಸ್ವಭಾವ, ಅನಾದಿ ಕರ್ಮ, ಜೀವನ ಪ್ರಯತ್ನ, ಈ ಮೂರೂ ಕೂಡ ದೇವರ ಅಧೀನವೇ ಆಗಿದೆ. ಒಟ್ಟಾರೆ ಸರಿಯಾಗಿ ಹೇಳಬೇಕಾದರೆ ಭಗವಂತ ನಮ್ಮ ಜ್ಞಾನದಲ್ಲಿ ತನ್ನ ಜ್ಞಾನ, ನಮ್ಮ ಇಚ್ಛಾದಲ್ಲಿ ತನ್ನ ಇಚ್ಛಾ, ನಮ್ಮ ಪ್ರಯತ್ನದಲ್ಲಿ ತನ್ನ ಪ್ರಯತ್ನ ಇಟ್ಟು ತನ್ನ ಪ್ರಯತ್ನದ ಮೂಲಕ ನಮ್ಮ ಪ್ರಯತ್ನ ಮಾಡಿಸಿದರೆ ನಮಗೆ ಫಲ ಬರುತ್ತೆ ಅಷ್ಟೇ ಹೊರತು, ಇಲ್ಲಿ ಎಲ್ಲ ದೇವರೇ ಹೌದು ನಮ್ಮ ಪ್ರಯತ್ನ ನಾವು ಮಾಡಬೇಕು ಅಂದ್ರೆ ಸತ್ಯವಾದ ವಿಚಾರ, ನಮ್ಮ ಪ್ರಯತ್ನ ನಾವು ಮಾಡಬೇಕು ಅರ್ಥ ದೇವರು ಮಾಡಿಸಿದ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು, ಅಲ್ಲದೆ ನಾವು ಮಾಡುವ ಪ್ರಯತ್ನಕ್ಕೆ ದೇವರು ಬೇಕಾಗಿಲ್ಲ, ಆ ಪ್ರಯತ್ನ ಸ್ವತಂತ್ರವಾಗಿ ಮಾಡಬಲ್ಲೆವು ಅಂತ ಆಲೋಚನೆ ಕೂಡ ಬರಬಾರದು. ಆಯ್ತಾ? ಪ್ರಮಾಣಗಳು ಸುಳಿ ಮಾಡಿದೆ, ಪ್ರಮಾಣಗಳು ಒಂದಲ್ಲ ಎರಡಲ್ಲ, ಗ್ರಂಥಗಳು ಗ್ರಂಥಗಳೆಲ್ಲ ಹಾಗೆ
ಬರಬೇಕಾದ ಲಕ್ಷ್ಮೀ ದೇವಿ
ಇಷ್ಟೇ, ದೇವರು ಬಿಟ್ಟು ಮಿಕ್ಕವರೆಲ್ಲರೂ ಕೂಡ ಅಸ್ವತಂತ್ರವೇ. ಎಲ್ಲರೊಳಗೆ ಭಗವಂತನೇ ನಿಂತು ಪ್ರೇರಣೆ ಮಾಡಿ ಮಾಡಿ ಮಾಡಿಸ್ತಾನೆ, ಎರಡು ಮಾತಿಲ್ಲ. ಅದು ಲಕ್ಷ್ಮೀ ದೇವಿ ಆಗಬೇಕು, ಯಾರೇ
ಆಗಬಹುದು, ಎಲ್ಲ ಕಡೆ ಲಕ್ಷ್ಮೀ ದೇವಿನೂ ಅವತಾರ ಮಾಡ್ತಾಳೆ ಪರಮಾತ್ಮ. ಅದು ಯಾವ
ಇಷ್ಟೇ ಅವ್ಯಕ್ತ ತತ್ವ ಎಷ್ಟರವರೆಗಿದೆ ಅಕ್ಕರ ಪರ್ಯಂತ ಲಕ್ಷ್ಮೀ ದೇವಿ ಭಗವತ್ ರೂಪಗಳು ಅವ್ಯಕ್ತ ತತ್ವದಲ್ಲಿ ಯಶಸ್ಸು ಸ್ವೀಕಾರ ಮಾಡುತ್ತಾನೆ, ಅದನ್ನೆಲ್ಲ ಲಕ್ಷ್ಮೀ ದೇವಿ
ರೂಪಗೊಂಡು
ನಮ್ಗೆ ಹಾಗೆ ವ್ಯಾಪ್ತತ್ವ ಇದೆಯಲ್ವಾ, ಆದರೆ ಆ ರೀತಿ ಲಕ್ಷ್ಮೀ ದೇವಿ ವ್ಯಾಪ್ತತ್ವ ಎಲ್ಲ ಕಡೆ ಎಲ್ಲ ಕಡೆ
ಇದೆಲ್ಲ ಕಡೆ ಎಂಬುದು ಲಿಮಿಟ್ ಆಗುತ್ತೆ. ಅವ್ಯಕ್ತ ತನ್ನ ತತ್ವ ಎಷ್ಟರವರೆಗಿದೆ ಆ ತತ್ವದ ಪರ್ಯಂತ ಆಕೆಗೆ ಸರ್ವತ್ರ ವ್ಯಾಪ್ತಿ ಇದೆ. ಎಲ್ಲಾ ಕಡೆ ಅಂದ್ರೆ ಅದನ್ನೇ ಹೇಳ್ತಾರೆ ಏಕದೇಶ ವ್ಯಾಪ್ತಿ ಅಂದ್ರೆ. ಇವಾಗ ಲಕ್ಷ್ಮೀ ದೇವಿ ನಾ ನೋಡಿ, ಈ ರೋಗಿದೆ ದೊಡ್ಡ ರೋಗಿದೆ, ನೀವು ಒಂದು ಕಡೆ ಇದ್ದೀರಾ, ಎಲ್ಲಿದ್ದೀರಾ, ಮೂಲೆಯಲ್ಲಿದ್ದೀರಾ, ಹೇಳೋದೇ ಆ ಹಾಲಲ್ಲಿ ಇವರಿದ್ದಾರೆ, ಆ ಹಾಲಲ್ಲಿ ಇವರಿದ್ದಾರೆ ಅಂದರೆ ಇಡೀ ಹಾಲೆಲ್ಲ ನೀವು ಇದ್ದೀರಾ, ಇಲ್ಲ ಹಾಲಿನ ಒಂದು ಕಡೆ ಇದ್ರೂ ಕೂಡ ಹಾಲಿನ ಅಂಟು ನಿಮ್ಗೆ ಇರುತ್ತೆ, ದೇಶದ ಈ ದೇಶದಲ್ಲಿ ನೀವಿದ್ದೇ ಇದ್ದೀರಾ, ಹೌದಾ? ಹಾಗೆ ಅದನ್ನ ನಮ್ಮ ಸಂತೋಷ ತುಂಬಾ ಚೆನ್ನಾಗಿ ಯೋಚನೆ ಮಾಡಿದ್ದಾರೆ. ಲಕ್ಷ್ಮೀ ದೇವಿ ದೇವರ ಜೊತೆಗೇನೇ ಇರ್ತಾಳೆ, ದೇವರಿಲ್ಲದ ಜಾಗದಲ್ಲಿ ಇಲ್ಲವೇ ಇಲ್ಲ, ಆದರೆ ದೇವರು ಎಲ್ಲೆಲ್ಲೆಲ್ಲ ಇರ್ತಾನೋ ಅಂದರೆ ವಿಶ್ವರೂಪದಿಂದ ಇದ್ದರೆ ಅಲ್ಲಿ ಲಕ್ಷ್ಮೀ ದೇವಿ ಪರಿಮಿತರಾಗಿದ್ದು ದೇವರನ್ನ ಎಡಬಿಡದೆ ಇದ್ದಂತೆ. ಈ ಟೇಬಲ್ ಅಲ್ಲಿ ಈ ಸೆಲ್ ಫೋನ್ ಒಂದು ಕಡೆ ಕೂತಿದೆ, ಈ ಟೇಬಲ್ ಎಲ್ಲಿದೆಯೋ ಅಲ್ಲಿ ಇದೆ, ಈ ಟೇಬಲ್ ಎಲ್ಲಿದೆಯೋ ಅಲ್ಲೆಲ್ಲ ಈ ಫೋನ್ ಇದೆ. ಅಂದಷ್ಟು ಮಾತ್ರಕ್ಕೆ ಇಡೀ ಟೇಬಲ್ ವ್ಯಾಪಿಸಿಕೊಂಡಿದೆಯಾ, ಇಲ್ಲ, ಅದು ದೇಶತಃ ವ್ಯಾಪ್ತಿಯಲ್ಲಿ. ಇನ್ನು ಪ್ರಕೃತಿ ಮೂರು ರೀತಿಯಾಗಿದೆ, ವ್ಯಕ್ತ ಪ್ರಕೃತಿ, ಅವ್ಯಕ್ತ ಪ್ರಕೃತಿ, ವ್ಯಕ್ತಾವ್ಯಕ್ತ ಪ್ರಕೃತಿ ಅಂತ ಮೂರು ರೀತಿಯಾಗಿದೆ. ಅಂದರೆ ವ್ಯಕ್ತ ಪ್ರಕೃತಿ ಅಂದರೆ ಇಡೀ ಜಗತ್ತು, ಈ ಜಗತ್ತಲ್ಲ ವ್ಯಕ್ತ ಪ್ರಕೃತಿ ಅಂದರೆ ಪ್ರಕಟವಾದಂತಹ ಪ್ರಕೃತಿ ಕಾಣುತ್ತೆ. ವ್ಯಕ್ತಾವ್ಯಕ್ತ ಅವ್ಯಕ್ತವೂ ಅಲ್ಲ ವ್ಯಕ್ತವೂ ಅಲ್ಲ, ಮಧ್ಯೆ ಬಂದಿರೋದು ಯಾರು ಅಂದರೆ ಮೂರು ಗುಣಗಳು. ಆ ಮೂರು ಗುಣಗಳು ವ್ಯಕ್ತಾವ್ಯಕ್ತ ಪ್ರಕೃತಿ. ಅವ್ಯಕ್ತ ಪ್ರಕೃತಿ ಅಂದರೆ ಯಾವುದು ಅಂದರೆ ಈ ಮೂರು ಗುಣಗಳು ಯಾವುದರಿಂದ ತಯಾರಾಗಿದೆ ಅಂದರೆ ಮೂರು ಗುಣಗಳ ಮೂಲಭೂತವಾದ ಅಂಶಗಳು, ಬಿಂದುಗಳು ಅಂತ ಕರೀತಾರೆ. ಮೈನ್ಯೂಟ್ ಪಾರ್ಟಿಕಲ್ಸ್, ಸತ್ವಾಂಶಗಳು, ರಜೋ ಅಂಶಗಳು, ತಮೋ ಅಂಶಗಳು, ಮೂರು ಅಂಶಗಳಿಂದ ತಯಾರಾದದ್ದು ಇರುವಂಥದ್ದು ಅವ್ಯಕ್ತ ಪ್ರಕೃತಿ. ಆ ಸತ್ವಾಂಶಗಳನ್ನು, ರಜೋ ಅಂಶಗಳನ್ನು, ತಮೋ ಅಂಶಗಳನ್ನು ತೆಗೆದುಕೊಂಡು, ಸತ್ವಾಂಶಗಳನ್ನು ತೆಗೆದುಕೊಂಡ ಭಗವಂತ ಮುದ್ದೆ ಮಾಡಿದ ಅದು ಯಾವುದು? ಶುದ್ಧ ಸತ್ವಗುಣ, ಶುದ್ಧ ಸತ್ವಗುಣ. ಹಾಗೆ ರಜೋ ಅಂಶಗಳು ತೆಗೆದುಕೊಂಡ ಅದನ್ನು ಶುದ್ಧ ರಜೋಗುಣ ಅಂತ ಕರೆದು, ಹಾಗೆ ತಮೋ ಅಂಶಗಳು ತಗೊಂಡ ಅದು ಶುದ್ಧ ತಮೋ. ಈ ಮೂರು ಗುಣಗಳಿದ್ದಾಗ ಶುದ್ಧ ಸತ್ವಗುಣ ಅದು ಮುಕ್ತಾನಾನುಭೋಗ್ಯ, ಮುಕ್ತರಿಗೆ ಎಲ್ಲ ಪದಾರ್ಥಗಳು ಶುದ್ಧ ಸತ್ವಗುಣದಿಂದ ತಯಾರಾಗುತ್ತವೆ. ಇನ್ನು ಜಗತ್ತನ್ನು ಕಟ್ಟಲಿಕ್ಕೆ ಸತ್ವಗುಣ ಹೇಗೆ ಬಂಗಾರ ಪ್ಯೂರ್ ಆಗಿದ್ದರೆ ಆಭರಣ ಮಾಡಲಿಕ್ಕೆ ಬರಲ್ಲವೋ, ತಾಮ್ರ ಬೆರಕೆ ಮಾಡಬೇಕು. ಇಲ್ಲಿ ನೋಡಿ, ಒಂದು ಕಡೆ ತಾಮ್ರದ ಫ್ಯಾಕ್ಟ್ರಿ ಇದೆ, ಇನ್ನೊಂದು ಕಡೆ ಬಂಗಾರದ ಕೆಜಿಎಫ್. ಈಗ ನಾನು ಬಂಗಾರ ಇದು ತಗೊಂಡೆ 50% ತಾಮ್ರ ತಗೊಂಡೆ. ತಾಮ್ರದ ಫ್ಯಾಕ್ಟರಿಯಲ್ಲಿ ಬೆರೆಸಿದರೆ, ಬಂಗಾರ ಬೆರೆಸಿದರೆ ಏನಂತ ಕರೀತಾರೆ ಅದನ್ನ? ತಾಮ್ರ ಅಂತಾನೆ ಕರೀತಾರೆ. ತಾಮ್ರಕ್ಕೆ ಬಂಗಾರ ಬೆರೆಸಿದ್ರು ಅಂತಲೇ ಕರೆದು ಹೊರಗೆ ಬಂದದ್ದನ್ನ ತಾಮ್ರ ಅಂತಾನೆ ಕರೀತಾರೆ. ಹೈ ಕ್ವಾಲಿಟಿ ತಾಮ್ರ ಆಗುತ್ತದೆ ಅಲ್ವಾ? ಹಾಗೆ ಬಂಗಾರದ ಫ್ಯಾಕ್ಟರಿಯಲ್ಲಿ ಬಂಗಾರದ ಕಡ್ಡಿ ಬರ್ತಾ ಇದ್ರೆ ಅದಕ್ಕೆ ತಾಮ್ರ ಬೆರೆಸಿದರೆ ಲೋ ಕ್ವಾಲಿಟಿ ಬಂಗಾರ ಆಗತ್ತೆ ನೋಡಿ, ವ್ಯವಹಾರ ಹೇಗೆ ಬರುತ್ತೆ ಅಲ್ವಾ? ಹಾಗೆ ಸತ್ವಗುಣ ಚೆನ್ನಾಗಿದೆ, ಅದಕ್ಕೆ ಗಟ್ಟಿತನ ಬರಬೇಕಲ್ಲ. ಈ ರಜೋ ಗುಣ ಸರಿಯಾಗಿ ನೋಡಿ, ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ. ನಾವು ಆ ಜನಿವಾರ ಕಗ್ಗಂಟು ಹಾಕೊಂಡಂತೆ ತುಂಬ ಕಗ್ಗಂಟು ಹಾಕೊಂಡು ಅರ್ಥ ಮಾಡಿಕೊಳ್ಳದೆ ಅಪ್ಪಾ ಇದು ಬಹಳ ಗಟ್ಟಿಯಾದ ವಿಚಾರ ಅಂತ ಬರ್ತೀವಿ. ಸುಲಭ ಅರ್ಥ ಆಗದೆ ಇರುವ ವಿಚಾರಗಳು ಶಾಸ್ತ್ರದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳ್ತಾರಲ್ಲ, ಸೊಲ್ಯೂಷನ್ ಅಂತ ಇಲ್ಲದಿದ್ರೆ ಅದು ಪ್ರಾಬ್ಲಮೇ ಅಲ್ಲ ಅಂತ ಹೇಳ್ತಾರೆ. ಆದ ಕಾರಣ ಆ ರಜೋಗುಣ ಇದೆ, ಆ ರಜೋಗುಣ ಅದು 12 ಭಾಗವಾಗಿ ಮಾಡಿದೆ, 12 parts. ಆ 12 ಭಾಗಗಳಲ್ಲಿ 10 ಭಾಗ ರಜೋಗುಣ ಸತ್ವಗುಣಕ್ಕೆ ಬೆಳೆಸಿದೆ, ಮುದ್ದೆ ಮಾಡಿದೆ. ಅದನ್ನೇನಂತಾರೆ, ಸತ್ವಗುಣಕ್ಕೆ ರಜೋಗುಣ ಬೆರೆಸಿದರೆ ಅದನ್ನೇನಂತ ಕರೀತಾರೆ? ಸತ್ವಗುಣ ಅಂತ ಕರೀತಾರೆ. ರಜೋಗುಣಕ್ಕೆ ಸತ್ವಗುಣ ಬೆರೆಸಿದರೆ ರಜೋಗುಣ. ಅದ್ಯಾಕೆ ಹಾಗೆ ಇರಬಹುದಿದೆ ಅಲ್ಲ, ಅಲ್ಲಿ ಸತ್ವಗುಣದಲ್ಲಿದ್ದ ಭಗವತ್ ರೂಪಗಳು ಇವಾಗ ನೋಡಿ, ನಾರಾಯಣ ರೂಪದಿಂದ ವಾಸುದೇವ ರೂಪ ಬಂತು. ನಾರಾಯಣ ರೂಪದಿಂದ ವಾಸುದೇವ ರೂಪ ಹೊರಗೆ ಬಂತು. ವಾಸುದೇವ ರೂಪ ಹೊರಬಂತು. ಸತ್ವಗುಣದಲ್ಲಿರುವ ಭಗವದ್ ರೂಪ ರಜೋಗುಣದಲ್ಲಿರುವ ಭಗವದ್ ರೂಪ ಎರಡು ಇಟ್ಟುಕೊಂಡರೆ ಈ ರೂಪದಲ್ಲಿ ಇದು ಬೆರಕೆ ಆದರೆ ಏನಾಗುತ್ತೆ? ರಜೋಗುಣದಲ್ಲಿರುವ ರೂಪಗಳೆಲ್ಲ ಅಂದ್ರೆ ಸತ್ವಗುಣದಲ್ಲಿರುವ ರೂಪ ಪ್ರಧಾನವಾಗಿ ನಿಂತು ಅದರೊಳಗೆ ಈ ರೂಪಗಳೆಲ್ಲ ಸೇರಿರುತ್ತೆ. ಯಾವ ಕಾರಣ ಇದು ಸತ್ವಗುಣ ಪ್ರಧಾನ ರೂಪ ನಿಲ್ಲುತ್ತೆ. ಅದೇ ರಜೋಗುಣದಲ್ಲಿ ವಾಸುದೇವ ಸತ್ವಗುಣಕ್ಕೆ ನಿಯಾಮಕ, ಇಲ್ಲಿ ರಜೋಗುಣಕ್ಕೆ ಸಂಕರ್ಷಣ ನಿಯಾಮಕ. ಹಾಗಾದರೆ ಈ ವಾಸುದೇವ ರೂಪಗಳು ಸತ್ವಗುಣವನ್ನ ರಜೋಗುಣದಲ್ಲಿ ಬೆಳೆಸಿದರೆ ಏನಾಗುತ್ತೆ ಅಂದ್ರೆ ಸಂಕರ್ಷಣನೊಳಗೆ ವಾಸುದೇವ ರೂಪಗಳು ಸೇರಿರುತ್ತೆ. ಪ್ರಧಾನ ರೂಪ ಸಂಕರ್ಷಣ ಶಿಲತ, ಅದಕ್ಕೆ ರಜೋಗುಣ ಅಂತ ಕರೀತಾರೆ. ಇಷ್ಟು ಒಳಗಿನ ರೂಪದ ವ್ಯಾಪಾರ. ಆ ರೀತಿ ಎರಡೂ ಒಂದೇ ಸೇಮ್ ಪರ್ಸೆಂಟೇಜ್ ತಗೊಂಡ್ರೂ ಕೂಡ ಯಾವ ರೂಪ ಪ್ರಧಾನವಾಗಿ ನಿಲ್ಲುತ್ತೋ ಆ ವ್ಯಾಪಾರ ಗೋಚರಿಸುತ್ತದೆ. ಹಾಗಾದರೆ ಇಲ್ಲಿ ಸತ್ವಗುಣದಲ್ಲಿ ಇಲ್ಲ, ಯಾವುದು ಸುತ್ತು ಪ್ರಧಾನ ಆಕಾರ ರೂಪ ನಿಲ್ಲುತ್ತೋ ಅದರ ಕ್ರಿಯಾ ಪ್ರಧಾನವಾಗಿ ನಡೆಯುತ್ತದೆ. ಎರಡು ರೂಪಗಳಿವೆ, ನಾರಾಯಣ ರೂಪ ಇದೆ, ವಾಸುದೇವ ನೋಡಿ, ವಾಸುದೇವ ಆಗ್ತಕ್ಕ ನಾರಾಯಣ, ನಾರಾಯಣಾಕ್ಷ ವಾಸುದೇವ, ಎರಡು ರೂಪಗಳು ಒಂದೇ ಅಂದರೂ ಕೂಡ ಒಳಗ ರೂಪಗಳು ಬೇರೆ, ಒಳಗಿಂತ ರೂಪ ಬೇರೆ. ಈ ರೂಪ ಮಾಡುವ ಕೆಲಸ ಬೇರೆ, ಈ ರೂಪ ಮಾಡುವ ಕೆಲಸ ಬೇರೆ. ಅದು ಭಗವಂತನ ಇಟ್ಟನೆಯ. ಆದ್ದರಿಂದ ಆ ವ್ಯತ್ಯಾಸ. ಸರಿ, ಈಗ ಹತ್ತು ರಜೋಗುಣದ ಪಾಲು ತೆಗೆದು ಸತ್ವಗುಣಕ್ಕೆ ಬೆರೆಸಿದ. ಹಾಗೆ ರಜೋಗುಣದಲ್ಲಿ ಎಷ್ಟು ಉಳಿತು? ಎರಡು ಗುಣ ಪಾಲು. ಅದರಲ್ಲಿ ಒಂದನ್ನು ತೆಗೆದ, ತಮೋ ಗುಣಕ್ಕೆ ಬೆರೆಸಿದ, ಅದು ಚೂರು ಗಟ್ಟಿಯಾಗಲಿ. ಒಂದು ರಜೋಗುಣದ ಭಾಗ ಹಾಗೆಯೇ ಇದೆ. ಈ ಮೂರರಿಂದ ಸೃಷ್ಟಿ ಮಾಡಿದ ಅಂದ್ರೆ ಏನಂತಾರೆ ಅಂದ್ರೆ ಗುಣ ವೈಷಮ್ಯ. ಏನಂದ್ರೆ ಇದರಲ್ಲಿ ಮೂರು ರೀತಿಯಾದ ಗುಣಗಳು ಬಂದಿದ್ರು ಕೂಡ ಮೂರು ಕಡೆ ರಜೋಗುಣವೇ ಎಲ್ಲ ಕಡೆ ಸೇರಿ ಬಂದಿದೆ. ಅದಕ್ಕೆ ಜಗತ್ತು ರಜೋಗುಣ ಪ್ರಧಾನವಾದದ್ದು ಅಂತ ಕರೀತಾರೆ. ಜಗತ್ತಿನ ಸೃಷ್ಟಿ ರಜೋಗುಣ ಪ್ರಧಾನವಾದ. ಭಗವಂತ ಮೊದಲು ಸೃಷ್ಟಿಯಾವಾಗ ಮಾಡಿದ ಅಂದರೆ ಆ ಗುಣಗಳನ್ನು ಬೆರೆಸಿ ಮಹತ್ತತ್ವವನ್ನು ಸೃಷ್ಟಿ ಮಾಡಿದ, ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಮಹತ್ತತ್ವವನ್ನು. ಮಹತ್ತತ್ವ ಅಂದರೆ ಪ್ರಧಾನವಾಗಿ ಬ್ರಹ್ಮಾಂಡದ ನಿಯಾಮಕರಾಗಿ ಬ್ರಹ್ಮಾಂಡ ಅಭಿಮಾನಿಗಳಾಗಿ ಬ್ರಹ್ಮದೇವರು ಬಂದರು. ಮಹತ್ತತ್ವ ಅಭಿಮಾನಿಗಳಾಗಿ ಮಹತ್ತತ್ವ ಇಂಥದ್ದು ಇಂಥದ್ದು ಅಂದರೆ ರಜೋಗುಣ ಪ್ರಧಾನವಾದ್ದು ಮಹತ್ತತ್ವ. ರಜೋಗುಣ ಪ್ರಧಾನವಾದ್ದು ಮಹತ್ತತ್ವ ಅಂದರು. ಆಗ ಮತ್ತು ಸಂಶಯ, ಸತ್ವಗುಣ ಪ್ರಧಾನವಾದ್ದು ಮಹತ್ತತ್ವ ಅಂತ ಹೇಳ್ತಾರಲ್ಲ, ರಜೋಗುಣ ಪ್ರಧಾನ ಅಂತ ಹೇಗೆ? ಇದು ನಾನಲ್ಲ, ಗರುಡ ದೇವರು ಪ್ರಶ್ನೆ ಮಾಡುತ್ತಾರೆ ದೇವರನ್ನ. ಕೃಷ್ಣ ಗರುಡ ಪುರಾಣದಲ್ಲಿ ಬರುತ್ತೆ, ಬ್ರಹ್ಮಕಾಂಡದಲ್ಲಿ ಮೂರು ಕಡೆ ಈ ಗುಣಗಳಲ್ಲಿ ರಜೋಗುಣ ಮೂರು ಕಡೆ ಬೆರಕೆ ಆಗಿ ಬಂತಲ್ಲ, ರಜೋಗುಣ ಪ್ರಧಾನವಾಗಿ ಬಂತು ಅಂತ ಹೇಳಿದರೆ ಮಹತ್ತತ್ವ ಸತ್ವಗುಣ ಪ್ರಧಾನವಲ್ಲ, ಅದು ಹೇಗೆ ಹೇಳುತ್ತಾರೆ? ಆವಾಗ ಹೇಳುತ್ತಾನೆ ಕೃಷ್ಣ, ಮೂರು ಕಡೆ ರಜೋಗುಣದ ಪ್ರಭಾವ ಇರೋದರಿಂದ ರಜೋ ಪ್ರಧಾನ ಅಂತ ಕರೆದರೂ ಕೂಡ ಸತ್ವಗುಣದ ಪಾಲು ಜಾಸ್ತಿ. ಸತ್ವಗುಣದ ಪಾಲು ಜಾಸ್ತಿ, ಅದಕ್ಕೆ ಇದನ್ನ ಮಹತ್ತತ್ವವನ್ನ ಸತ್ವಗುಣ ಪ್ರಧಾನ ಅಂತಲೂ ಕರೀತಾರೆ. ಈಗ ಒಂದು ದೃಷ್ಟಾಂತ ಕೊಡಬೇಕಾದ್ರೆ ನಮ್ಮ ಕಡೆ ಒಂದು ಈ ಮಾಡ್ತಾರೆ ಐಟಮ್ ಖಾರದ ಪೂರಿ ಅಂತ ಮಾಡ್ತಾರೆ, ಖಾರದ ಪೂರಿ. ಅಲ್ಲಿ ನಮಗೆ ಸುಲಭವಾದ ಅರ್ಥ ಆಗ್ಬೇಕಾದ್ರೆ ನಾವು ನೋಡ್ಕೊಳ್ಬೇಕು ಏನೋ ದೃಷ್ಟಾಂತ ಕೊಟ್ಟು ಅರ್ಥ ಆಗುತ್ತಾ ಅಲ್ಲೇ ಕೊಟ್ಟಿರುತ್ತೆ. ಖಾರದ ಪೂರಿ ಮಾಡಬೇಕು, ನಾವು ಪೂರಿ ಬೇರೆ, ಗೋಧಿ ಹಿಟ್ಟು ತಗೊಳ್ತೀರಾ ಪೂರಿ ಮಾಡ್ತೀರಾ? ಅದು ಇವಾಗ ಬರಲ್ಲ ಗೊತ್ತಾ, ಹೇಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಚೂರು ಖಾರದ ಪುಡಿ ಉಪ್ಪು ಎಷ್ಟು ಪದಾರ್ಥ ಬರ್ತಾರೆ ಮೇನ್ ಐಟಮ್ಸ್ ಮೂರೇ ಅಲ್ಲ, ಮೂರು ಹಾಕಿ ಮಾಡ್ತೀವಿ. ಆದರೆ ಪೂರಿ ಮಾಡಿದ್ದು ಯಾವುದರಿಂದ? ಗೋಧಿ ಹಿಟ್ಟಿನಿಂದ. ಅದೇ ಜಾಸ್ತಿ ಇದೆ ಗೋಧಿ. ಒಂದು ಅದರಲ್ಲಿ ಸತ್ವಗಳು ತುಂಬಾ ಇದ್ರೂ ಕೂಡ ಯಾವ ಪ್ರಧಾನವಾಗಿ ಗಟ್ಟಿ ನಾಟಕ ಸೇರಿಸಿದ್ರೋ ಅದರ ಅದರ ಬೇಸ್ ಅಲ್ಲಿ ರಜೋಗುಣ ಪ್ರಧಾನ ಮಹತ್ತತ್ವ ಅಷ್ಟೇ. ಇನ್ನ ಹೇಗೆ ಬರೆಸಿದ ಸ್ವಾಮಿ, ಹತ್ತು ಭಾಗ ಸತ್ವಗುಣಕ್ಕೆ ಬರೆಸಿದ, ಒಂದು ಭಾಗ ತಮೋಗುಣಕ್ಕೆ ಬರೆಸಿದ, ಒಂದು ಭಾಗ ಭಾಗಯುಕ್ತ ಅಂತ ಹೇಳಿದ್ರು. ಸರಿ, ಅದು ಹೇಗೆ ನಾನು ಬೇಕಾದ್ರೆ ಮಾಡಿ ನೋಡಿ ಗೊತ್ತಾಗುತ್ತೆ ನನಗೆ. ಅದೇ ದುಷ್ಟ ಅಂತ ಖಾರದ ಪುಡಿ ಭಾಗ ಮಾಡಿ ಚೂರು ಭಾಗ ತೆಗೆದಿಟ್ಟು ಅದನ್ನು ಹನ್ನೆರಡು ಭಾಗ ಮಾಡಿ, ಹನ್ನೆರಡು ಭಾಗನೇ ಮಾಡಿ ಹತ್ತು ಭಾಗ ಗೋಧಿ ಹಿಟ್ಟಿನ ಜೊತೆಗೆ ಕಲಸಿಬಿಡಿ. ಕಲಸಿ ನೀವು ಪುರಿ ಆಗಲಿಕ್ಕೆ ಚೆನ್ನಾಗಿ ನೆನೆಸಿಡ್ತೀರಲ್ಲ ನಾನು ಹಾಗೆ ಇಟ್ಬಿಡಿ. ಈ ಒಣ ಕಾಲದ ಪುಡಿ ಚೂರು ಹಾಗೆ ಇರಲಿ, ಉಪ್ಪಿನ ಜೊತೆ ಚೂರು ಕಲಸಿ ಅಲ್ಲ ಬೇಕಾದ್ರೆ ಮಾಡಿ ನೋಡಿ ಮೊದಲು ಎಷ್ಟು ಬೇರೆ ಇರುತ್ತೆ. ನೀವು ಮಾಮೂಲಾಗಿ ಎಲ್ಲ ಒಟ್ಟಿಗೆ ಬೆರೆಸಿ ಖಾರ ಪುಡಿ ಹಾಕಿ ಮಾಡೋದಕ್ಕೂ ಇದಕ್ಕೂ ವ್ಯತ್ಯಾಸ ಬೇರೆ ಇರುತ್ತೆ. ದೇವರು ಮಾಡಿದ್ದೇನು, ಈ ರಜೋಗುಣ ಹಾಗೆ ಇಟ್ಟು ಸತ್ವಗುಣ ಹಾಗೆ ಇಟ್ಟು ತಮೋ ಗುಣ ಹಾಗೆ ಇಟ್ಟು ಮೂರು ಮುದ್ದೆ ಮಾಡಿರುವುದು ಒಂದೇ. ಅಥವಾ ಇದರಿಂದ ಹತ್ತು ಭಾಗಕ್ಕೆ ಸೇರಿಸಿ ಒಂದು ಇದಕ್ಕೆ ಸೇರಿಸಿ ಒಂದು ಸಪರೇಟ್ ಆಗಿಟ್ಟು ಮತ್ತೊಂದು ಮುದ್ದೆ ಮಾಡಿದ್ರು ಅದೇ ಬರಬೇಕಲ್ಲ. ಏನು ಮಾಡಿದ್ರು ಒಂದೇ, ಯಾಕೆ ಮಾಡಿದ ಅಂತ ಪ್ರಶ್ನೆ ಬರುತ್ತೆ. ಪ್ರಶ್ನೆ ಬರುತ್ತಿದ್ರೆ ಅಡ್ಡಿಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳ್ತಾರೆ ಈ ಖಾರದ ಪುಡಿ ಇದೆಯಲ್ಲ ಗೋಧಿ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಕಲಸಿಡಿ. ಆ ಚೆನ್ನಾಗಿ ಒಂದು ಗಂಟೆಗೆ ಅಂದ ಮೇಲೆ ಅದರಿಂದ ಕೋಳಿಯೋ ಏನು ಮಾಡ್ತೀರೋ ಮಾಡಿ ಅದನ್ನು ಸಪ್ರೇಟ್ ಆಗಿ ಬಿಡಿ ಒಂದೆರಡು. ಇನ್ನು ಈ ಕಲಸಿದ ಗೋಧಿ ಹಿಟ್ಟಿಗೆ ಕಲಸದೇ ಇರುವ ಖಾರದ ಪುಡಿ ಇದೆಯಲ್ಲ ಆ ಕಲಸಿ ಒಂದೊಂದಕ್ಕೆ ಬೆರೆಸಿ ಮಾಡಿ ಅದರ ರುಚಿಯೇ ಬೇರೆ. ಈ ಖಾರ ಪುಡಿ ನೆಂದಾಗ ನೆಂದಾಗ ಅದರ ರುಚಿ ಬೇರೆ, ಆಗಾಗ ಕಲಿಸಿದರೆ ಮಾಡಿದರೆ ರುಚಿ ಬೇರೆಯೇ ಬರುತ್ತೆ. ಹಾಗೆಯೇ ಉಪ್ಪಿಗೆ ಈ ಖಾರಕ್ಕೆ ಉಪ್ಪು ಸೇರಿಸ್ತಾರಲ್ಲ, ಆ ನೀವು ಮಾವಿನಕಾಯಿ ತಿಂತೀರಲ್ಲ ಹೆಚ್ಚಿ ಬರೇ ಉಪ್ಪಿಗೆ ತಿನ್ನೋದೊಂದೇ, ಖಾರ ಪುಡಿ ಹತ್ತಿಕೊಂಡು ತಿನ್ನೋದೊಂದು ಅದಲ್ಲದೆ ಎರಡು ಇಟ್ಟುಕೊಳ್ಳೋಣ ಖಾರದ ಪುಡಿ ಉಪ್ಪು. ಒಂದು ಕಡೆ ಉಪ್ಪು ಖಾರ ಬೆರೆಸಿದ್ದು ಬೇರೆ ಇದೆ, ಬೆರೆಸಿದ್ದು ಬೇರೆ ಇದೆ. ಒಂದು ಇದು ಸಪರೇಟು ಅಂದ್ರೆ ಸಪರೇಟ್ ಆಗಿ ಅದಕ್ಕೆ ತಿನ್ನೋಣ ಖಾರದಲ್ಲಿ ಉಪ್ಪಿನಲ್ಲಿ, ಇನ್ನೊಂದು ಎರಡು ಬೆರೆಸಿದ್ರಲ್ಲಿ ಅದಕ್ಕೆ ತಿನ್ನೋಣ ರುಚಿ ಬೇರೆ ಇಲ್ಲ ಇಲ್ಲವಾ ಬೇರೆ ತಿಂದವರಿಗೆ ಗೊತ್ತು. ಹೌದಾ, ಅದೇ ಸ್ವಾಮಿ ಮಾಡಿದ ಅಂದರೆ ಇಷ್ಟೇ ಅಲ್ಲಲ್ಲಿ ತನ್ನ ರೂಪಗಳಿಂದ ಆಯಾ ಗುಣ ಪ್ರಕಟ ಮಾಡುತ್ತಾ ಹೊರಡುತ್ತಾನೆ ಅಷ್ಟೇ. ಇವಾಗ ಹೇಳಿದ್ರಲ್ಲ ಸತ್ವಗುಣದಲ್ಲಿ ರಜೋಗುಣ ಬೆರಕಾಗ ಅಲ್ಲಿ ವಾಸುದೇವ ರೂಪದ ಕಾರ್ಯ ಆಗ್ತಾ ಇರುತ್ತೆ. ಹಾಗೆ ಸಂಕರ್ಷಣನ ಕಾರ್ಯ ರಜೋಗುಣದ ಕಾರ್ಯವು ಎರಡೂ ಒಟ್ಟೊಟ್ಟಿಗೆ ಸೇರಿ ಆಗ್ತಾ ಇರುತ್ತೆ. ಹಾಗೆ ಬರೇ ರಜೋಗುಣ ಸೇರಿದರೆ ಮೇಲಕ್ಕೆ ಅಲ್ಲಿ ಬರೀ ಸಂಕರ್ಷಣನ ಕಾರ್ಯ ಆಗ್ತಾ ಇರುತ್ತೆ. ಇನ್ನ ಇಲ್ಲಿ ತಮೋ ಗುಣ ಅಂದರೆ ಅಲ್ಲಿ ವಿಶೇಷವಾಗಿರತಕ್ಕಂತಹ ಅನಿರುದ್ಧನ ಕಾರ್ಯ ಆಗ್ತಾ ಇರುತ್ತೆ. ಆ ಅನಿರುದ್ಧನ ಕಾರ್ಯ ಆಗುವಾಗ ಅಲ್ಲಿ ಸಂಕರ್ಷಣ ಸೇರಿದರೆ ಅದಾಗುವ ಕಾರ್ಯ ಬೇರೆ. ಇದಕ್ಕೆ ಹೇಳುತ್ತಾರೆ ಒಂದೊಂದು ರೂಪದಿಂದ ಒಂದೊಂದು ರೀತಿಯಾಗಿ ಭಗವಂತ ತನ್ನ ಶಕ್ತಿಯನ್ನ ಕಾರ್ಯವನ್ನ ಪ್ರಕಟ ಮಾಡುತ್ತಾನೆ. ಅದು ಬೇರೆ 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 ಆಗಿರುತ್ತೆ ಎಂಬುದನ್ನು ತಿಳಿಸಿಕೊಡ್ತಾರೆ. ಹಾಗಾದರೆ ರಜೋಗುಣ ಹನ್ನೆರಡು ಭಾಗ ಆಗಿ ಹನ್ನೆರಡು ಭಾಗ ಆಗಿ ಅದರಲ್ಲಿ ಹತ್ತು ಭಾಗ ಸತ್ವಗುಣ ಒಂದು ಭಾಗ ತಮಗುಣ ಒಂದು ಭಾಗ ಹಾಗೆ ಉಳಿಯುತ್ತಲ್ಲ. ಇದರಿಂದ ಜಗತ್ತು ಕಟ್ಟಿದನಲ್ಲ ಭಗವಂತ, ಆ ಕಟ್ಟಿದ ಜಗತ್ತು ಇಂಥ ಮೂರು ಗುಣಗಳಿಂದ ತುಂಬಿದ್ದು ಜಗತ್ತು ಒಳಗಾಗ ಪ್ರಳಯ ಕಾಲ ಬಂದಾಗ ಆ ಎಲ್ಲ ಗುಣಗಳು ಮತ್ತ ತಿರುಗಿ ಮೂಲ ಪ್ರಕೃತಿಯಲ್ಲಿ ಸೇರಿಬಿಡುತ್ತೆ. ಹೇಗೆ ಸತ್ವಾಂಶ ರಜೋಂಶ ತಮೋಂಶಗಳಾಗಿ ಸೇರಿಬಿಡುತ್ತೆ. ಇದು ದೇವರು ಮಾಡುವ ಸೂಕ್ಷ್ಮ ಪ್ರಕೃತಿಯಿಂದ ವ್ಯಕ್ತಾವ್ಯಕ್ತ ಪ್ರಕೃತಿ ವ್ಯಕ್ತಾವ್ಯಕ್ತ ಪ್ರಕೃತಿಯಿಂದ ವ್ಯಕ್ತ ಪ್ರಕೃತಿ ತಯಾರು ಮಾಡುವ ರೀತಿ. ಯಾವುದು ಅಡಿಗೆ ಹೋಗಿದ್ರು ಧನಿಯ ಮೆಣಸಿನಕಾಯಿ ಎಲ್ಲ ಇಟ್ಟಿದ್ರು ಅವರೇನು ಮಾಡಿದ್ರು ಅದು ಬಡಿಸಿದ್ರು ಪುಡಿ ಪುಡಿ ಸಾರಿನ ಪುಡಿ ಕೊಜ್ಜಿನ ಪುಡಿ ಅದೆಲ್ಲ ಮಾಡಿದ್ರು ಅದು ಬಳಸಿ ಪುಡಿ ಸಾರು ಎಲ್ಲ ಮಾಡಿದ್ರು ಪುಡಿ ಸಾರು ಎತ್ತ ಪ್ರಭು ಪುಡಿ ಪುಡಿ ಸಾರಿನ ಪುಡಿ ಮಧ್ಯೆ ಬಂತು ಎತ್ತ ಎತ್ತ ಅವು ಎಲ್ಲ ಈ ಹಣಿಯ ಮೆಣಸು ಎಲ್ಲ ಅಲ್ವಾ ನಾವು ಸುಲಭವಾಗಿ ಅರ್ಥ ಹಚ್ಚಬೇಕಾದ್ರೆ ನಾವು ದುಃಖ ಅಂತಕ್ಕಂಥ ಇರಬೇಕು ಸುಮ್ಮನೆ ಏನೋ ಕೊಟ್ಬಿಟ್ರೆ ಅದು ಅರ್ಥ ಆಗಲ್ಲಪ್ಪ ಅದಕ್ಕೆ ಶಾಸ್ತ್ರ ಎತ್ತು ನಮ್ಮವರೆಗೂ ಬರುತ್ತೆ ನಮ್ಮ ತಲೆಯಲ್ಲಿ ತೋರಿ ಅನುಷ್ಠಾನ ಆಗುವ ಪರ್ಯಂತ ನಮ್ಮ ಹಿಂದೆ ಇರುತ್ತೆ ಅದನ್ನು ಹೇಳ್ತಾರೆ ಈಗ ಮತ್ತು ಪ್ರಶ್ನೆ ಎಲ್ಲ ಕಡೆ ಹೋಗುವ ಎಲ್ಲ ಕಡೆ ಹೋಗುವಾಗ ತಲೆ ನಿಲ್ಲಬೇಕು ಯಾಕೆ ಹೇಳ್ತಾ ಇದ್ದಾರೆ ನಮಗೆ ಯಾಕೆ ಹೇಳ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಬೇಕಲ್ಲ ಏನೋ ಒಂದು ಗಂಟೆ ಸೃಷ್ಟಿ ಕುರಿತು ಹೇಳಿದ್ರು ಮುಂದೇನು ಗೋಲಿಲ್ಲ ಅಲ್ಲ ಈ ಸೃಷ್ಟಿ ಕುರಿತು ಕಡಕೊಂಡು ಈ ಜಗತ್ತನ್ನೆಲ್ಲ ಭಗವಂತ ಮೂರು ಗುಣಗಳಿಂದ ಈಗ ಕಟ್ಟಿದ ಅಂತ ಹೇಳಿದರೆ ಆ ಮೂರು ಗುಣಗಳಿಂದ ತಯಾರಾಗದ್ದೆ ನನ್ನ ದೇಹ ಆ ಮೂರು ಗುಣಗಳಲ್ಲಿ ಭಗವದ್ ರೂಪಗಳು ಹೇಗೆ ನಿಂತಿದೆ ಅನ್ನೋದು ಕೆಡಕೊಂಡು ನಿತ್ಯ ನಮ್ಮ ಶರೀರದಲ್ಲಿರುವ ಮೂರು ಗುಣಗಳಲ್ಲಿ ಭಗವದ್ ರೂಪಗಳನ್ನು ಯಾರು ಸತತ ಸತತ ಚಿಂತನೆ ಮಾಡ್ತಾ ಬರ್ತಾರೆ ಅಲ್ಲಿರುವ ಆ ಮೂರು ಗುಣಗಳಲ್ಲಿರುವ ಭಗವದ್ ರೂಪವೇ ನಮಗೆ ಮೂರು ಗುಣಗಳ ಅಂಟನ್ನು ಕಳೆಯುತ್ತಾ ಬರುತ್ತೆ ಇದನ್ನು ನಾವು ಚಿಂತನೆ ಮಾಡಲೇಬೇಕು ಎಷ್ಟು ಕಾಲ ಉಸಿರಾಡುವಷ್ಟು ಕಾಲ ಮಾಡಿದ್ರೆ ಸಾಕು ಹೆಚ್ಚು ಕಾಲ ಬೇಡ ಉಸಿರ ಎಷ್ಟು ಕಾಲ ಉಸಿರಾಡಿರುತ್ತೆ ಅಷ್ಟು ಕಾಲ ಮಾತ್ರ ಮಾಡಿದ್ರೆ ಸಾಕು ಸರಿ ಇದನ್ನೇ ಹೇಳ್ತಾ ಇದ್ದಾರೆ ತದನಂತರ ಈ ಮೂರು ಗುಣಗಳು ಬಂತಲ್ಲ ಈ ಮೂರು ಗುಣಗಳ ಜೊತೆಗೆ ಭಗವಂತನು ಮೂರು ಗುಣಗಳ ನಿಯಾಮಕನಾಗಿ ಹೊರಟು ಬಂದ ಯಾವ ಯಾವ ರೂಪಗಳಿಂದ ವಿಶ್ವ ತೈಜಸ ಪ್ರಾಜ್ಞ ಅಂತ ಮೂರು ರೂಪಗಳಿಂದ ಹೊರಬರ್ತಾ ಇದ್ದಾನೆ ಆತನ ಜೊತೆಗೆ ಶ್ರೀ ಭೂ ದುರ್ಗಾ ರೂಪದಿಂದ ತಾಯಿ ಕೂಡ ಬರ್ತಾ ಕಾಂಬಿನೇಷನ್ ಒಂದೇ ಸ್ಟ್ರಕ್ಚರ್ ಬೇಕು ನಂತರ ಪ್ರಶ್ನೆಗಳು ಬರುತ್ತಲ್ಲ ತುಂಬಾ ಪ್ರಶ್ನೆಗಳು ಬರ್ತಾ ಇರುತ್ತೆ ಇಲ್ಲಿ ಪ್ರಶ್ನೆಗಳು ಬರುವುದು ಅಂತಾದರೆ ಉತ್ತರ ಕೊಡುವುದು ದೊಡ್ಡ ಪ್ರಶ್ನೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದೇ ದೊಡ್ಡ ಪ್ರಶ್ನೆ ಉತ್ತರ ಕೊಡೋ ಕಡೆ ಯಾರು ಕೊಡಬೇಕು ಅಂತ ಅದೊಂದು ಪ್ರಶ್ನೆ ಅಂದರೆ ಯಾರಿಗೆ ಅಧ್ಯಯನ ಮಾಡುವಾಗ ತುಂಬಾ ಸಂಶಯಗಳು ಬಂದಿರುತ್ತೋ ಯಾರು ಚೆನ್ನಾಗಿ ಅದನ್ನು ಕ್ಲಾರಿಫೈ ಮಾಡಿಕೊಂಡು ಇರ್ತಾರೋ ಅವರು ಕೂತರೆ ಆ ಕೂತವರ ಸಂಶಯಗಳಿಗೆ ಅರ್ಥ ಆಗುತ್ತೆ ಹೌದಪ್ಪ ಈ ಸಂಶಯ ಬಂದು ಇಲ್ಲದಿದ್ರೆ ಏನು ಸಾಮಾನ್ಯ ಏನಾಗುತ್ತೆ ನೀವು ಮಾಡುವ ಪ್ರಶ್ನೆಗಳು ಈ ಹಂತದಲ್ಲಿ ಕೂತವರಿಗೆ ಸಿಲ್ಲಿ ಕ್ವಶನ್ಸ್ ಅಂತ ಅನ್ಸುತ್ತೆ ಏನಪ್ಪ ಚಿಕ್ಕ ಚಿಕ್ಕ ಇಂಥ ಕ್ವಶನ್ಸ್ ಹಾಕ್ತಾರಲ್ಲ ಅಂತ ಅದೇನಂತಾರೆ ಆಂಗದಲ್ಲಿ ಇರಿಟೇಷನ್ ಅಂತ ಬರ್ತಾರೆ ಸಾಕು ಸುಮ್ಮನೆ ಏನು ಕೇಳಬೇಡಿ ಆದರೆ ಸರಿಯಲ್ಲ ಯಾಕಂದ್ರೆ ಆ ಚಿಕ್ಕ ಪ್ರಶ್ನೆಯೇ ಆ ಚಿಕ್ಕ ಪ್ರಶ್ನೆಯೇ ಯಾಕೆ ಅವರಿಗೆ ಅರ್ಥ ಆಗಲಿಲ್ಲ ಇವರಿಗೆ ಅರ್ಥ ಆಯ್ತು ಅವರಿಗೆ ಅರ್ಥ ಆಗಲಿಲ್ಲ ಇಡೀ ಎಲ್ಲರಿಗೂ ಅರ್ಥ ಆಗಿದ್ರು ಒಬ್ಬರಿಗೆ ಅರ್ಥ ಆಗಿರಲ್ಲ ಅವ್ರು ಕೇಳ್ತಾರೆ ನೋಡ್ರಿ ನಮ್ಗೆ ಅರ್ಥ ಆಗಿಲ್ಲ ನೋಡ್ರಿ ನಿಮ್ಗೆ ಎಷ್ಟು ಅರ್ಥ ಆಗಲ್ಲ ಹೋಗ್ರಿ ಅಲ್ಲ ಯಾಕಂದ್ರೆ ಅರ್ಥ ಆಗಲಿಕ್ಕೆ ಬೇಕಾದ ಪುಣ್ಯ ಇಲ್ಲ ಅರ್ಥ ಆಗದೇ ಇರಲಿಕ್ಕೆ ಬೇಕಾದ ಪಾಪ ಕೂತಿದೆ ಅಂತ ಅರ್ಥ ಮತ್ತೇನು ಮಾಡಬೇಕು ಇಲ್ಲಿ ಕೂತವರ ರೆಸ್ಪಾನ್ಸಿಬಿಲಿಟಿ ಅದು ಅವರ ಪಾಪ ಕರುಗುವವರೆಗೂ ಹೆಡತಾ ಇದ್ದು ಅದನ್ನು ಕರುಗಿಸಿ ನಂತರ ಅವರನ್ನ ಹಾದಿಗೆ ಕರ್ಕೊಂಡು ಬರಲಿಕ್ಕೆ ಊರು ಅಂತ ಕೂಡಿಸ್ತಾರೆ ಸ್ಥಾನಂತೂ ಸುಮ್ಮನೆ ಅಲ್ಲ ಯಾರ್ಯಾರು ಸಂಶಯ ಬರುತ್ತೋ ಎಷ್ಟು ಬೇಕಾದರೂ ಕೇಳಿ ಎಷ್ಟು ಸಂಶಯ ಬಂದರೂ ಕೇಳಿ ವಿದ್ಯಮಾನರು ಈ ದೀಪದ ಯಜಮಾನರು ವಿದ್ಯಾರ್ಥಿಗಳ ಗುರುಗಳು ಅವ್ರು ಹೇಳ್ತಾ ಇದ್ರು, ಪಾಠದ ಕಾಲಕ್ಕೆ ಪ್ರವಚನದ ಕಾಲಕ್ಕೆ ನಿಮಗೆ ಸಂಶಯವೇ ಬಂದಿಲ್ಲವಾ, ನೀವು ಕೇಳತಾ ಇದ್ದೀರಾ ಇಲ್ಲವಾ ಅನ್ನೋ ಸಂಶಯ ನಮಗೆ ಬರುತ್ತೆ. ಸರಿಯಾಗಿ ಕೇಳಿದ್ರೆ ಸಂಶಯ ಬರಲೇಬೇಕು, ಸಂಶಯವೇ ಬರಲಿಲ್ಲ ನಿಮ್ ಮೇಲೆ ಸಂಶಯ ನಮ್ಗೆ ಬರುತ್ತೆ. ಇವ್ರು ಬರೀ ಕೇಳಿ ಬಿಡತಾ ಇದ್ದಾರೆ, ಆಲೋಚನೆ ಮಾಡುತ್ತಾ ಇಲ್ಲ. ಒಳ್ಳೆ ಮುಂದೆ ಮಹತ್ತತ್ವ ಅದನ್ನು ಸೃಷ್ಟಿ ಮಾಡುತ್ತಾ ಇದ್ದಾರೆ ಭಗವಂತ. ಅದರಲ್ಲಿ ಮೊದಲು ಮೂರು ಗುಣಗಳು ತಗೊಂಡಲ್ಲ, ಆ ಮೂರು ಗುಣಗಳಲ್ಲಿ ಸತ್ವ ಗುಣದ ಪ್ರಭಾವವನ್ನು ಹೇಳ್ತಾ ಇದ್ದಾರೆ. ತತ್ರ ಸತ್ವ ಸತ್ವಗುಣ ಅತಿಶ್ವೇತ ಶುದ್ಧ ಬಿಳೀ ಅದು. ಇನ್ನ ರಜ ಶಬಲಂ ತಮಸ್ಸು ತಪ್ಪಾದ್ರು, ರಜೋಗುಣ ಎರಡು ಬೆರಗೆ ಆಗ್ತದೆ, ಮಿಕ್ಸ್ಚರ್ ಎರಡು ಇರುತ್ತೆ. ಅಲ್ಲಿ ರಜಸ್ಸಿನಿಂದ ಬಂದಿರತಕ್ಕಂಥ ವಿಶೇಷವಾಗಿರತಕ್ಕಂಥ ದಶ ರಜೋಭಾವದಲ್ಲಿ ಸಹ ಪರಾಧ್ಯಾನ ಇಲ್ಲಿ ಮಹತ್ತತ್ವ ಏನಾಯಿತು, ಸತ್ವಗುಣ ಹತ್ತು ಭಾಗದ ರಜೋಗುಣ, ಒಂದು ರಜೋಗುಣ ಮತ್ತು ತಮೋಗುಣ ಅದರಲ್ಲೂ ಮತ್ತು ರಜೋಗುಣ ಸೇರಿತ್ತು. ಇದರಿಂದೆಲ್ಲ ಸೇರಿದರೆ ಮಹತ್ತತ್ವ ಬಂತು. ಮಹತ್ತತ್ವಕ್ಕೆ ಅಭಿಮಾನಿಯ ಬ್ರಹ್ಮ ವಾಯು ಪ್ರಕೃತಿ ಶ್ರದ್ಧ ಸರಸ್ವತಿ ಭಾರತೀಯ ನಂತರ ಆ ಇಬ್ಬರ ವಿಶೇಷವಾಗಿ ಅಂದರೆ ತತ್ವ ತತ್ವ ನಿಯಾಮಕ ದೇವತ ಅದಕ್ಕೆ ಹೇಳ್ತಾರೆ ತದುಭಯ ಸತ್ತಾದಿ ಪ್ರದತ್ವೇನ ತತ್ವಕ್ಕೂ ಸತ್ತ ಈ ಎಕ್ಸಿಸ್ಟೆನ್ಸ್ ಇರುವಿಕೆ ಕೊಡಬೇಕು, ತತ್ವಾಭಿಮಾನಿಗಳಿಗೂ ತಾಕತ್ತು ಕೊಡಬೇಕು. ಅದಕ್ಕಾಗಿ ಸ್ವಾಮಿ ಇಬ್ಬರಲ್ಲೂ ಪ್ರವೇಶ ಮಾಡ್ತಾರೆ. ಯಾವ ರೂಪದಿಂದ ವಾಸುದೇವನಾಗಿ ಬಂದ ಅಂತ ಹೇಳ್ತಾ ಇದ್ದಾರೆ. ಇನ್ನ ತದನಂತರ ಮಹತ್ತತ್ವದಿಂದ ಯಾವ ತತ್ವ ಬಂತು, ಅಹಂಕಾರ ತತ್ವ. ಆ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾಗಿ ಗರುಡ ಶೇಷ ರುದ್ರನು ಬಂತು. ಭಗವಂತ ಸಂಕರ್ಷಣನಾಗಿ ಗರುಡ ಶೇಷ ರುದ್ರರಲ್ಲಿ ಒಂದು ರೂಪದಿಂದ ನಿಂತ, ಆ ತತ್ವದಲ್ಲೂ ನಿಂತ ಅಂತ ಹೇಳ್ತಾ ಇದ್ದಾರೆ. ತತ್ವದಲ್ಲಿ ನಿಂತು ತತ್ವಾಭಿಮಾನಿಗಳಲ್ಲಿ ನಿಂತು ತತ್ವಾಭಿಮಾನಿಗಳ ಮೂಲಕ ತತ್ವವನ್ನು ವೆಚ್ಚ ಮಾಡಿಸ್ತಾನೆ, ಇದು ಆತನ ಕಾರ್ಯ. ನಂತರ ಅಹಂಕಾರ ತತ್ವದಲ್ಲಿ ವಿಶೇಷವಾಗಿ ಅಲ್ಲಿ ಹೇಳ್ತಾ ಇದ್ದಾರೆ, ಆ ಅಹಂಕಾರ ತತ್ವದಲ್ಲೂ ಸತ್ವಭಾವ ರಜೋಭಾವ ತಮೋಭಾವ ಅಂತಿರುತ್ತೆ. ಅಲ್ಲಿರತಕ್ಕಂಥ ತಮೋಭಾವದಿಂದ ಬುದ್ಧಿ ತತ್ವ, ಇಲ್ಲಿ ತಮೋಭಾವ ಅಂದ್ರೆ ಪ್ಯೂರ್ ತಮೋಯೋ ಇಲ್ಲ, ಎಲ್ಲ ಮಿಕ್ಸರ್ 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 ಆಗಿ ಬರ್ತಾರೆ. ಆ ತಮೋಭಾವದಿಂದ ಬುದ್ಧಿ ತತ್ವ ಅದಕ್ಕೆ ಅಭಿಮಾನಿ ಯಾರು ಅಂದ್ರೆ ಸೌಕರ್ಣಿ ವಾರುಣಿ ಗಿರಿಜ ಪ್ರತ್ಯೊಂದನಾಗಿ ತತ್ವ ತತ್ವಾಭಿಮಾನಿಗಳ ನಿಯಮನ ಮಾಡಲಿಕ್ಕೆ ಹೊರಟ ಭಗವಂತ. ಆ ಬುದ್ಧಿ ತತ್ವದ ಒಳಗಿರತಕ್ಕಂಥ ತಮೋಭಾವದಿಂದ ಮನಸ್ತತ್ವ ಇಂದ್ರಿಯ ರೂಪವಾದಂತಹ ಬುದ್ಧಿ, ಇಲ್ಲಿ ಬುದ್ಧಿ ತತ್ವ ಬೇರೆ ಬುದ್ಧಿ ಇಂದ್ರಿಯ ಬೇರೆ ಮನಸ್ತತ್ವ ಬೇರೆ ಮನಸ್ ಇಂದ್ರಿಯ ಬೇರೆ ಆ ರೀತಿ ಹೇಳ್ತಾ ಇದ್ದಾರೆ. ನಂತರ ಇಂದ್ರಾದಿ ಮನೋಭಿಮಾನಿಗಳೆಲ್ಲ ಅಲ್ಲಿಗೆ ಬರ್ತಾ ಇದ್ದಾರೆ. ನಂತರ ಭಗವಂತ ಅನಿರ್ಧನಾಗತನಾಗಿ ತಾನು
ವಿಶೇಷವಾಗಿ
ಸೂಕ್ಷ್ಮವಾದ್ದರಿಂದ ಬರ್ತಾ ಇದೆ. ಇನ್ನ ಮನಸ್ತತ್ವದಲ್ಲೂ ಕೂಡ ಅಂಶತ್ರಯವಸ್ತಿ ಮೂರು ಅಂಶಗಳಿವೆ. ಅಲ್ಲಿ ಪ್ರಚುರ ಸತ್ವಾಂಶದಿಂದ ಮನಸ್ತತ್ವದ ಪ್ರಚುರ ಸತ್ವಾಂಶ ಪ್ರಚುರವಾದ ಭಾಗದಿಂದ ವೈಕಾರಿಕ ಅಂತ ಹೆಸರಿರತಕ್ಕಂಥ ದೇವತೆಗಳ ದೇಹಗಳು ಮತ್ತು ಇಂದ್ರಿಯ ರೂಪವಾದಂಥ ಮನಸ್ಸಿನ ಸೃಷ್ಟಿ. ನಂತರ ಅಲ್ಲಿಂದ ವಿಶೇಷವಾಗಿ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಇವೆಲ್ಲವನ್ನು ಕೂಡ ಸೃಷ್ಟಿ ಮಾಡ್ತಾರೆ ಅಲ್ಲಿಂದ. ಅದರಿಂದ ಪಂಚ ತನ್ಮಾತ್ರಗಳು ಅವುಗಳಿಂದ ಪಂಚಭೂತಗಳು ಅಂತ ಬರ್ತಾ ಇವೆ ಅಂತ ತಿಳಿಸಿಕೊಟ್ರಿ. ಅಹಂಕಾರ ತತ್ವದಲ್ಲೂ ಕೂಡ ಮೂರು ಭಾಗ ವೈಕಾರಿಕ ಕೈಲಸ ಪ್ರಭೇದ. ಇಲ್ಲಿ ಅವ್ಯಕ್ತ ಮೊದಲಾದ ತತ್ವಗಳೆಲ್ಲ ಈ ಗುಣಗಳಿಂದ ಬಂತು ಅಂತ ಹೇಳ್ತಾರಲ್ಲ, ಅವು ಈ ತತ್ವಗಳು ಬೇರೆ ಇವೆಯ ಅಥವಾ ಗುಣಗಳೇ ತತ್ವಗಳಾಗುವ ಅಂದ್ರೆ ಇಲ್ಲ, ತತ್ವಗಳು ಸೂಕ್ಷ್ಮವಾಗಿ ಅನಾದಿಯಿಂದ ಇದ್ದೇ ಇವೆ, ಆ ತತ್ವಗಳನ್ನ ಬೆಳೆಸಿದ್ದು ಈ ಗುಣಗಳಿಂದ, ಮೂರು ಗುಣಗಳಿಂದ ಬೆಳೆಸಿ ಉಪಚಯ ಅಂತ ಹೇಳ್ತಾರೆ. ಅದು ಉಪಚಯ ಅಭಿಪ್ರಾಯೇಣೈವ ಉತ್ಪತ್ತಿಯಾದಿ ವ್ಯವಹಾರ, ಆ ಮೂರು ಗುಣಗಳಿಂದ ಆ 24 ತತ್ವಗಳನ್ನು ಬೆಳೆಸಿದ್ದು. ತದನಂತರ ಮುಂದೆ ಹೇಳ್ತಾ ಇದ್ದಾರೆ, ಭಗವಂತ ಮಹಾರಾಜಿ ತತ್ವಗಳ ಸೃಷ್ಟಿ ಮಾಡಿದ, ತತ್ವಾಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡಿದ, ದೇವತೆಗಳಿಗೆ ಆ ತತ್ವಗಳಿಂದಲೇನೆ ಅವರವರ ತತ್ವಗಳಿಂದಲೇನೆ ದೇಹಗಳು ಕೊಟ್ಟ. ಇನ್ನ ಹೇಳ್ತಾ ಇದ್ದಾರೆ, ಈ ದೇಹಗಳು ಹೇಗೆ ಕಲ್ಪನೆ ಮಾಡಿದ ಅಂದರೆ, ನಾರಾಯಣ ತನ್ನ ಉದರದಲ್ಲಿರುವ ಜೀವರನ್ನೆಲ್ಲ ಯಾರ ಉದರದಲ್ಲಿ ಕೊಟ್ಟ? ಅನಿರುದ್ಧ ನಾಮದ ಬಲವಂತನ ಉದರದಲ್ಲಿಟ್ಟ. ಅನಿರುದ್ಧ ನಾಮದ ಬಲವಂತ ತನ್ನ ಉದರಕ್ಕೆ ಬಂದಿರತಕ್ಕಂತಹ ಎಲ್ಲ ಜೀವರಾಶಿಗಳಿಗೆ ಲಿಂಗ ದೇಹದ ಮೇಲೆ ಒಂದು ಪೊರೆ ಕೊಟ್ಟ. ಆ ದೇಹ ಯಾವುದು? ಅನಿರುದ್ಧ ದೇಹ. ಅನಿರುದ್ಧ ನಾಮದ ಭಗವಂತ ಕೊಟ್ಟ ದೇಹ ಆದ್ದರಿಂದ ಅನಿರುದ್ಧ ದೇಹ ಅಂತ ಕರೆಯುತ್ತಾರೆ. ಇನ್ನ ಆ ಅನಿರುದ್ಧ ನಾಮದ ಭಗವಂತ ಈ ಎಲ್ಲ ಜೀವರಾಶಿಗಳನ್ನ ಪ್ರದ್ಯುಮ್ನನ ಹೊಟ್ಟೆಗೆ ಕೊಟ್ಟ. ಪ್ರದ್ಯುಮ್ನ ಅವರಿಗೆಲ್ಲ ಸ್ಥೂಲ ಶರೀರ ನಿರ್ಮಾಣ ಮಾಡುತ್ತ ಅಂತ ಸ್ಥೂಲ ಶರೀರ ಸೃಷ್ಟಿ ಮಾಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ ಅವರೆಲ್ಲರನ್ನ ಕೂಡ ಕೇಳಿದ, ಏನು ಹೇಳ್ತಾ ಇದ್ದಾನೆ, ಅಪ್ಪ ನೀವೆಲ್ಲರೂ ಕೂಡ ಬ್ರಹ್ಮಾಂಡ ನಿರ್ಮಾಣ ಮಾಡಿ ಅಂತ ತತ್ವಾಭಿಮಾನಿಗಳನ್ನ ಕೇಳಿದ. ಹೇಳ್ತಾ ಇದ್ದಾರೆ, ಬ್ರಹ್ಮಾಂಡ ನಿರ್ಮಾಣಾಯ ನಿಯೋಜಯ ಮಾಸ ಎಲ್ಲ ದೇವತೆಗಳಿಗೆ ಹೇಳಿದ. ಅವಾಗ ತಥೋ ಬ್ರಹ್ಮಾಂಡ ನಿರ್ಮಾಣೆ ನಿಯುಕ್ತೈರಪಿ ತೈಲಿ ತತ್ವದೇವೈ ಸ್ವತಃ ಸೃಷ್ಟುಂ ಅಶಕ್ತೈ, ಸ್ವತಃ ಸೃಷ್ಟಿ ಮಾಡಲಿಕ್ಕೆ ಅಶಕ್ತರು ಅವರಿಂದ ಸಂಸ್ಕೃತ. ಅಯ್ಯ ನತಸ್ಮತೆ ದೇವ ಪದಾರವಿಂದ ನಿನ್ನ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೇವೆ ಹರಿಯೇ, ನಮಗೆ ತಾಕತ್ತು ನಮ್ಮಲ್ಲಿ ನಿಂತು ನೀನೇ ಕಟ್ಟಿಸಬೇಕು ನಮಗಾಗಲ್ಲ ಅಂದಾಗ ಅವಾಗೇನು ಮಾಡಿದ, ವಾಸುದೇವಾತ್ ಮಾಯಾಯ ಪುರುಷನನ್ನ ರೂಪೇಣ ಅವತೀಯ. ವಾಸುದೇವನಿಂದ ಮಾಯಾದೇವಿಯಲ್ಲಿ ತಾನೇ ಪುರುಷನಾಮಕನಾಗಿ ಹೊರಬಂದ. ಆ ಪುರುಷ ರೂಪದಿಂದ ಏನು ಮಾಡಿದ, ಮಹಾರಾಜಿ ತತ್ವೇಶು ತರಭಿಮಾನಿಷು ಚ ಪ್ರವಿಶ್ಯ, ತತ್ವಗಳಲ್ಲಿ ಆ ರೂಪಗಳಿಂದ ಪ್ರವೇಶ ಮಾಡಿದ, ತತ್ವಾಭಿಮಾನಿಗಳಲ್ಲಿ ಪುರುಷ ರೂಪದಿಂದ ಪ್ರವೇಶ ಮಾಡಿದ, ಅವರಿಂದ ಪ್ರಯತ್ನ ಮಾಡಿಸಿದ, ಅವರಿಂದ ಬ್ರಹ್ಮಾಂಡ ಕಟ್ಟಿಸಿದ. ಅದಕ್ಕೆ ಈ ಪ್ರಯತ್ನಕ್ಕೆ ಪುರುಷ ಪ್ರಯತ್ನ ಅಂತ ಹೆಸರು. ಪುರುಷನಾಮಕ ಭಗವಂತ ನಮ್ಮಲ್ಲಿ ನಿಂತು ಮಾಡಿಸುವ ಪ್ರಯತ್ನ, ಅದರಿಂದ ಇದನ್ನು ಪುರುಷ ಪ್ರಯತ್ನ ಅಂತ ಹೇಳ್ತಾರೆ. ನಾವು ತಪ್ಪು ತಿಳ್ಕೊಂಡ್ಬಿಟ್ಟು ನಾವೇ ಪುರುಷರು ನಾವು ಮಾಡುವ ಪುರುಷ ಪ್ರಯತ್ನ ಅಂತ ಹೇಳ್ಕೊಂಡು ಪುರುಷನಾಮದ ಭಗವಂತ ಅದಕ್ಕೆ ಹೇಳ್ತಾರೆ ಪುರುಷ ಕಾವರೂಪೈ ಅಂತ. ದೇವರದ್ದು ಎರಡು ರೂಪಗಳು, ಒಂದು ಸುತ್ತೂ ಇರುವ ಎಲ್ಲ ಕಡೆ ಇರುವ ರೂಪ ಕಾಲ ರೂಪ, ಹೃದಯದಲ್ಲಿರುವ ರೂಪ ಪುರುಷ ರೂಪ. ಮತ್ತೆ ಈ ಪುರುಷನಾಮಕ ಭಗವಂತನೇ ನಮ್ಮಿಂದ ಮಾಡಿಸುವ ಪ್ರಯತ್ನಕ್ಕೆ ಪುರುಷ ಪ್ರಯತ್ನ ಅಂತ. ಎಷ್ಟಂತೂ ಸ್ಪಷ್ಟ, ಜೀವನಿಗೆ ಕರ್ತೃತ್ವ ಇದೆ, ಜೀವನಿಗೆ ಪ್ರಯತ್ನ ಇದ್ದೇ ಇದೆ, ಈ ಎರಡೂ ಕೂಡ ದೇವರ ಅಧೀನ. ಎರಡು ಮಾತಿಲ್ಲ, ಎಲ್ಲಿ ಎಡವತ್ತೆ ಅಂದ್ರೆ ದೇವರಿಲ್ಲದೆ ನನ್ನ ಪ್ರಯತ್ನ ಚೂರು ಸ್ವಾತಂತ್ರ್ಯದಿಂದ ನಾ ಮಾಡಬಲ್ಲೆ ಅಂತ ಬಂದರೆ ಅದು ನಮ್ಮ ಮಧ್ವಾಚಾರ್ಯರ ಸಿದ್ಧಾಂತ ಅಲ್ಲ, ಅದು ರಾಮಾನುಜರ ಸಿದ್ಧಾಂತ. ರಾಮಾನುಜರು ಹೇಳ್ತಾರೆ ಪ್ರಯತ್ನ
ಮಾಡಲಿಕ್ಕೆ ಚೂರು ಸ್ವಾತಂತ್ರ್ಯ ನಾನು ಒಪ್ಪುತ್ತೇನೆ, ಜೀವನಿಗೆ ಮಿಕ್ಕದ್ದಕ್ಕೆಲ್ಲ ದೇವರೇ ಬರಲಿ ಅಂತಾರೆ. ಅದಕ್ಕೆ ವ್ಯಾಸರಾಜ ಹೇಳ್ತಾರೆ, ಅದಕ್ಕೆ ನೀನೇ ಮಾಡಬೇಕಾದ್ರೆ ದೇವರೇ ಅಲ್ಲ, ನೀನೇ ಮಾಡ್ಕೊಂಡು ಎಲ್ಲ ಮಾಡಿದ್ರೆ
ಸ್ವಲ್ಪ ದೇವರಿಗೆ ಇಲ್ಲ ಅಂತ ಆಯ್ತು. ನಮ್ಮೊಂದು ಸ್ವಲ್ಪ ಜನ ನಮ್ದು ಸ್ವಲ್ಪ ಕಮ್ಮಿ ಆಯ್ತು.
ಕಮ್ಮಿ ಆಯ್ತಲ್ಲ, ನಾವು ತಗೊಂಡಾಯ್ತು ಇಲ್ಲ ದೇವರಿಗೆ ಕರ್ಕೊಂಡ್ಬಂದಾಯ್ತು. ನಿಮಗೆ ಇದೇನೋ ಬಂದ ಸುಮ್ಮನೆ ಆಚಾರ ಪದೇ ಪದೇ ಹೇಳಿ ತಲೆ ಕೆಡಿಸ್ತಾರಪ್ಪ, ಸುಮ್ಮನೆ ಯಾಕೆ ಹೇಳಬೇಕು ನಮಗೆ? ಜೀವನ ಕಟ್ಟಕ್ಕೆ ಇದ್ರೆ ಏನು ಬಿಟ್ರೆ ನಮ್ಮ ಪಣ್ಣ ಹೋಗ್ತಾ ಇರ್ತೀವಿ ಅಷ್ಟೇ. ನಾವು ಊಟ ಕಾಫಿ ಮಾಡೋದು ಸಾಕು, ಕಟ್ಟಕ್ಕೆ ಇದ್ರೆ ಏನು ಬಿಟ್ರೆ ಅಂದ್ರೆ ಇಷ್ಟು ದೇವರಲ್ಲಿ ಸ್ವಾತಂತ್ರ್ಯ ಇಲ್ಲ, ನಮ್ಮಲ್ಲಿ ಸ್ವಾತಂತ್ರ್ಯ ಇಲ್ಲ. ಈ ವಿಷಯದ ಸೀರಿಯಸ್ನೆಸ್ ಅರ್ಥ ಅವಾಗ ಅಪ್ಪಾಣಿಸ್ತೇವೆ. ನಿಮ್ಮ ಮನೆ ಯಾವ ಬಂದು ನಮ್ಮ ಮನೆ ಅಂತ ಬೋರ್ಡ್ ಹಾಕಿದ್ರು ಸುಮ್ಮನೆ ಇರ್ತೀರಾ, ಹೊಡೆದೇ ಬಿಡ್ತೀರ. ಅವಾಗ ಅವರೊಬ್ಬರು ಆ ಬೋರ್ಡ್ ತೆಗೆದ್ರು ಇಡೀ ಮನೆಗೆ ಹಾಕಲಿಲ್ಲ, ಚೂರು ಔಟ್ ಹೌಸಿಗೆ ಮಾತ್ರ ನಮ್ದು ನಿಮ್ಗೆ ಅದು ಅವ್ರು ಬೋರ್ಡ್ ಹಾಕಿದ್ರು. ಅವಾಗ ನೀವು ಏನ್ ಮಾಡ್ಬೇಕಾಗ್ತೀರ ಅಂದ್ರೆ ಎಲ್ಲ ನಿಮ್ಗೆ ಇದೊಂದೇ ನಮ್ದು ಹೊಡೆದೇ ಬಿಡುತ್ತೇನೆ ಅಲ್ವಾ ಸ್ವಾಮಿ ಸುಮ್ಮನೆ. ಆತನಂತೆ ಸ್ವಾತಂತ್ರ್ಯ, ಆತನಂತೆ ಸ್ವಾತಂತ್ರ್ಯ ಅದು ಚೂರು ನನಗಿದೆ ಅಂದ್ರೆ ಗತಿ ಏನು? ಅದು ಏನು ಅಂತ ಹೇಳ ದೇವರು ಸ್ವತಂತ್ರ, ಒಂದು ಕಾರ್ಯ ಮಾಡ್ತಾನೆ ಮಾಡಿಸ್ತಾನೆ. ದೇವರಲ್ಲಿ ಸ್ವಾತಂತ್ರ್ಯ ಇದೆ, ದೇವರಲ್ಲಿ ಸ್ವಾತಂತ್ರ್ಯ ಇದೆ ಅಂದ್ರೆ ಸ್ವಾತಂತ್ರ್ಯ ದೇವರಿಂದ ಬೇರೇನೋ ಒಂದೇನೋ ಒಂದೇ ತಾನೆ? ಮೆಣಸಿನಕಾಯಿಗೂ ಖಾರಕ್ಕೂ ಭೇದ ಇದೆಯಾ? ತೆಗಿಲಿಕ್ಕಾಗುತ್ತಾ ಇಲ್ಲ. ಹಾಗೆ ದಾಸರಾಜ ಹೇಳುತ್ತಾರೆ, ದೇವ ತನ್ನ ನಿಜ ಸ್ವಾತಂತ್ರ್ಯ ಗುಣವ, ಸ್ವಾತಂತ್ರ್ಯ ಗುಣ, ಗುಣ ದೇವರಿಂದ ಸಪರೇಟ್ ಮಾಡಲಿಕ್ಕಾಗಲ್ಲ. ಅಂತ ಕಾಲಕ್ಕೆ ದೇವ ಒಂದು ಕೆಲಸ ಮಾಡಬೇಕಾದ್ರೆ ದೇವರಿಗೆ ಸ್ವಾತಂತ್ರ್ಯ ಇದೆ. ಅಂದ್ರೆ ಸ್ವಾತಂತ್ರ್ಯ ಅಂದ್ರೆ ಬೇರೆ ಅಲ್ಲ, ದೇವರು ಅಂದ್ರೆ ಬೇರೆ ಅಲ್ಲ. ಇಲ್ಲಿ ಒಂದು ಕಡೆ ನಿಲ್ಲಿ ಶಾಸ್ತ್ರ ಆಚಾರ ಹೇಳಿದ್ರು, ಎಲಿಮೆಂಟರಿ ಸ್ಟೇಜ್ ಅಲ್ಲೇ ಹೇಳ್ತಾರೆ. ಸೂತ್ರ ಪ್ರಸ್ಥಾನಕ್ಕೆ ಹೋಗುವಾಗ ಸ್ವತಂತ್ರ ಅಸ್ವತಂತ್ರಾಂಶ ದ್ವಿವಿಧಂ ತತ್ವಮಿಶ್ರತೆ, ಸ್ವತಂತ್ರನಾದವ ಶ್ರೀಹರಿ ಅಸ್ವತಂತ್ರನಾದವ ಜೀವ ಅಂತ ಸ್ಪಷ್ಟ ಹೇಳಿಬಿಡ್ತಾರೆ. ಅಂತ ಕಾಲಕ್ಕೆ ಜೀವ ನಾನಂದೆ, ನಾನೇ ಕೆಲಸ ಮಾಡುತ್ತೇನೆ ಅಂದ್ರೆ ದೇವರು ಬೇಕಾಗಿಲ್ಲ, ನಾನು ಮಾಡುತ್ತೇನೆ ಅಂದ್ರೆ ನನ್ನಲ್ಲಿ ಇಲ್ಲದ ಸ್ವಾತಂತ್ರ್ಯ ನನ್ನಲ್ಲಿ ಉಂಟು ಅಂತ ಹೇಳಿದ್ದಾಯಿತೋ ಇಲ್ವೋ ಹೇಳಿ ಅಂದ್ರೆ ಏನಾಯಿತು? ಸರಿಯಪ್ಪ, ಈ ಕೆಲಸ ನಾನು ಮಾಡಿದೆ, ದೇವರು ಬೇಡ, ಸ್ವಾತಂತ್ರ್ಯ ನನ್ನಲ್ಲಿದೆ. ಸ್ವಾತಂತ್ರ್ಯ ನನ್ನಲ್ಲಿ ಇರಬೇಕಾದ್ರೆ ಯಾವ ರೀತಿ ಇರಬೇಕು? ನನ್ನ ಗುಣವಾಗಿರ್ಬೇಕಾ? ನಾನು ಬೇರೆ ಸ್ವಾತಂತ್ರ್ಯ ಬೇರೆ ಅಲ್ಲ, ಒಂದೇ ಆಗಿರ್ಬೇಕಾ? ಅವಾಗ ನಾನು ಸ್ವಾತಂತ್ರ್ಯ ಒಂದೇ ಅಂದ್ರು ನಾನು ದೇವರು ಒಂದೇ ಅಂದ್ರು ಒಂದೇ ಅಲ್ವ? ಅಹಂ ಬ್ರಹ್ಮಾಸ್ಮಿ ಅಂತ ಉಪಾಸನೆ ಆಗುತ್ತೆ. ಅವಾಗ ನಾವು ಇಲ್ಲ ರೀ ಟೋಟಲ್ ಬ್ರಹ್ಮಾಸ್ಮಿ ಅಲ್ಲ, ಪ್ರಯತ್ನ ಬರಿ ಅಂತ ಅಹಂ ಬ್ರಹ್ಮಾಸ್ಮಿ, ಮಿಕ್ಕದ್ದೆಲ್ಲ ದೇವರೇ ಅಂದ್ರೆ ಹೊಡೆದು ಬಿಡ್ತಾರೆ ಮೇಲೆ ಅಲ್ವಾ? ಯಾರಿಲ್ಲ ಅಂದ್ರು ಜೀವನಿಗೆ ಪ್ರಯತ್ನ, ಯಾರಿಲ್ಲ ಅಂದ್ರು ಕರ್ತೃತ್ವ, ಅದು ದೇವರ ಅಧೀನವಾಗಿದೆ ಅಂತಲೇ ಶಾಸ್ತ್ರ ಹೇಳ್ತಾ ಇರೋರು. ಅದು ಬಿಟ್ಟು ಎಲ್ಲಿ ಒತ್ತಾಟ ಬರ್ತಾ ಇದೆ ಅಂದ್ರೆ ಈ ಪ್ರಯತ್ನ ದೇವರ ಪ್ರಸಕ್ತಿ ಇಲ್ಲದೇನೆ ನಾನೇ ಪ್ರಯತ್ನ ಮಾಡಬಲ್ಲೆ, ನಮ್ಗೊಂಚೂರು ನಾವೇ ಮಾಡ್ಬಿಡ್ಬೇಕು, ಅದಕ್ಕೆ ಕೂಡ ದೇವರೇ ಬರಬೇಕಾ ಅಂತ ಬರುತ್ತಲ್ಲ ಆ ಗುಣ ಕಲಿಸುತ್ತೆ. ಇಲ್ಲಿ ಎಲ್ಲ ದೇವರೇ ನಮ್ಮ ಪ್ರಯತ್ನವೂ ಅವನೇ ಮಾಡಿಸ್ತಾನೆ ಅಂದಷ್ಟು ಮಾತ್ರಕ್ಕೆ ಎಲ್ಲರೂ ಸೋಮಾರಿಗಳಾಗಿ ಕೂತು ಖುಷಿ ಬಂದಂತೆ ಮಾಡಿ ಕೃಷ್ಣಾರ್ಪಣ ಅನ್ನೋರು ಯಾರು ಇಲ್ಲ ಆಗಲೇಬಾರದು. ಯಾಕಂತೀರಾ? ವಿಧಿ ನಿಷೇಧಗಳು ಕೊಟ್ಟ ಸ್ವಾಮಿಯೇ ನಮ್ಮಿಂದ ಪ್ರಯತ್ನ ಮಾಡಿಯೇ ಮಾಡಿಸ್ತಾನೆ, ನಮ್ಮಿಂದ ಆಗಬಾರದ್ದು ನಡೆದರೆ ದೇವರು ಮಾಡಿಸಿದರೆ ಪಶ್ಚಾತ್ತಾಪ ಕೊಟ್ಟೆ ಕೊಡ್ತಾನೆ. ಆದ್ದರಿಂದ ಖುಷಿ ಬಂದಂತೆ ಮಾಡಿ ಸುಖವಾಗಿರುತ್ತೇನೆ ಅಂದ್ರೆ ಈ ಶಾಸ್ತ್ರದಲ್ಲಿ ಪ್ರವೇಶ ಇಲ್ಲ. ಅದು ಯಾರು ಮಾಡೋ ಕೆಲಸ? ತಪ್ಪು ಮಾಡಿಬಿಟ್ಟು ದೇವರು ಮಾಡಿಸಿದ ಗೋವಿಂದ ನನಗೇನು ತೊಂದರೆ ಇಲ್ಲ ಅಂತ ಆನಂದವಾಗಿ ಕೂರೋದು ಯಾರು ಗೊತ್ತಾ? ಶಾಸ್ತ್ರ ಅಪಾರ್ಥ ಮಾಡಿಕೊಂಡವರೇ ಹಾಗೆ ಕೂರತಾರಷ್ಟು ಹೊರತು ಇದು ಅಂತ. ಆದ ಕಾರಣ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು, ಕರ್ತೃತ್ವ ಇದೆ ಅಂತ ಒಪ್ಪಲೇಬೇಕು. ಅವೆಲ್ಲ ದೇವರ ಅಧೀನ ಅಂತ ತಿಳಿಯಲೇಬೇಕು, ಇಲ್ಲದಿದ್ರೆ ಗತಿಯಿಲ್ಲ. ಆಚಾರ್ಯ ಅಂತ ಸ್ಪಷ್ಟ ಮಾತು ಹೇಳ್ತಾರೆ, ವಿಷ್ಣೋ ವಶಂ ಇತ್ಯೇವ